आप सुन रहे हैं रेडियो रवीश।
नमस्कार, मैं रवीश कुमार। दिस पॉडकास्ट हैज बीन जनरेटेड बाय आर्टिफिशियल इंटेलिजेंस। द वॉइस यू विल नाउ हियर इज नॉट माइंड बट जनरेटेड बाय अ मशीन। वी आर ट्राइंग टू रीच न्यू ऑडियंसेस एंड दस मेकिंग यूज ऑफ व्हाट एआई हैज टू ऑफर। देयर माइट बी सम ट्रांसलेशन रिलेटेड इनएक्यूरेसीज। इन दैट केस प्लीज रेफर टू आवर मेन वीडियो।
ನಡ್ಡಾಗೆ ಪ್ರಧಾನಿ ಭಾಷಣ ಮತ್ತು ಸೂಚನೆ. ನಮಸ್ಕಾರ, ನಾನು ರವೀಶ್ ಕುಮಾರ್. ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣದಲ್ಲಿ ಚುನಾವಣಾ ಆಯೋಗವು ಗಮನ ಸೆಳೆದಿರುವ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಮೊದಲ ಪ್ರಧಾನಿಯಾಗಿದ್ದಾರೆ. ಆಯೋಗದ ಸೂಚನೆ ಬರದಿದ್ದಾಗ ಪ್ರಶ್ನೆಗಳನ್ನು ಎತ್ತಲಾಯಿತು. ಈಗ ಅದು ಬಂದ ಮೇಲೆ ಮತ್ತೆ ಪ್ರಶ್ನೆಗಳು ಎದ್ದಿವೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರಿಗೆ ಆಯೋಗ ನೋಟಿಸ್ ಜಾರಿ ಮಾಡಿದ್ದು ಏಪ್ರಿಲ್ 29 ಬೆಳಗ್ಗೆ 11 ಪ್ರತಿಕ್ರಿಯೆ ನೀಡುವಂತೆ ಸೂಚಿಸಿದೆ. ಪ್ರಧಾನಿ ಮೋದಿ ಹೆಸರಿಗೆ ನೋಟಿಸ್ ಜಾರಿ ಮಾಡಿಲ್ಲ. ಆಯೋಗದ ನೋಟಿಸ್ನಲ್ಲಿ ಪ್ರಧಾನಿ ಮೋದಿ ಮತ್ತು ರಾಹುಲ್ ಗಾಂಧಿ ಅವರ ಹೆಸರನ್ನು ಉಲ್ಲೇಖಿಸಲಾಗಿಲ್ಲ. ಅವರನ್ನು ಸ್ಟಾರ್ ಪ್ರಚಾರಕರು ಎಂದು ಮಾತ್ರ ಸಂಬೋಧಿಸಲಾಗಿದೆ. ಈ ನೋಟಿಸ್ಗೆ ಕಾಂಗ್ರೆಸ್, ಸಿಪಿಐ ಮತ್ತು ಸಿಪಿಐಎಂಎಲ್ನ ದೂರುಗಳನ್ನು ಲಗತ್ತಿಸಲಾಗಿದ್ದು, ಪ್ರಧಾನಿ ಮೋದಿ ವಿರುದ್ಧದ ದೂರಿನ ಹಿನ್ನೆಲೆಯಲ್ಲಿ ನೋಟಿಸ್ ಕಳುಹಿಸಲಾಗಿದೆ ಎಂದು ಸೂಚಿಸುತ್ತದೆ. ಈ ನೋಟಿಸ್ನಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ಸ್ಟಾರ್ ಪ್ರಚಾರಕರ ಭಾಷೆಯ ಮೇಲೆ ನಿಯಂತ್ರಣ ಹೇರಬೇಕು ಎಂದು ಆಯೋಗ ಬರೆದುಕೊಂಡಿದೆ. ಉನ್ನತ ಸ್ಥಾನದಲ್ಲಿರುವ ಜನರ ಭಾಷಣಗಳು ಗಂಭೀರ ಪರಿಣಾಮಗಳನ್ನು ಉಂಟುಮಾಡಬಹುದು. 2019 ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣದಲ್ಲಿ ಪ್ರಧಾನಿ ಮೋದಿ ಸ್ವಲ್ಪದರಲ್ಲೇ ಪಾರಾಗಿದ್ದರು. ಈ ವಿಡಿಯೋದಲ್ಲಿ ನಾವು ಅದರ ಬಗ್ಗೆ ಹೆಚ್ಚಿನದನ್ನು ನಂತರ ನಿಮಗೆ ತಿಳಿಸುತ್ತೇವೆ. ಆದ್ದರಿಂದ ದಯವಿಟ್ಟು ಅದನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಆಯೋಗವು ಅಭ್ಯರ್ಥಿಗಳು ಅಥವಾ ಸ್ಟಾರ್ ಪ್ರಚಾರಕರ ಬದಲಿಗೆ ಪಕ್ಷದ ಅಧ್ಯಕ್ಷರಿಗೆ ನೋಟಿಸ್ ನೀಡಿರುವುದು ಇದೇ ಮೊದಲು ಎಂದು ಕೆಲವು ಮಾಧ್ಯಮ ವರದಿಗಳು ಹೇಳುತ್ತಿವೆ. ಇದೊಂದು ಅನಿರೀಕ್ಷಿತ ಘಟನೆ ಎಂದು ಇಂಡಿಯನ್ ಎಕ್ಸ್ಪ್ರೆಸ್ನ ದಾಮಿನಿ ನಾಥ್ ಬರೆದುಕೊಂಡಿದ್ದಾರೆ. ಪ್ರಸ್ತುತ ಚುನಾವಣೆಯಲ್ಲಿ ಇದುವರೆಗೆ ನೀಡಿರುವ ಎಲ್ಲಾ ಸೂಚನೆಗಳನ್ನು ರಣದೀಪ್ ಸಿಂಗ್ ಸುರ್ಜೆವಾಲಾ ಅಥವಾ ಕಾಂಗ್ರೆಸ್ನ ಸುಪ್ರಿಯಾ ಶ್ರೀನೆಟ್, ಆಮ್ ಆದ್ಮಿ ಪಕ್ಷದ ಅತಿಶಿ ಅಥವಾ ಬಿಜೆಪಿಯ ದಿಲೀಪ್ ಘೋಷ್ ಆಗಿರಲಿ, ನೇರವಾಗಿ ನಾಯಕರಿಗೆ ನೀಡಲಾಗಿದೆ. ಎಲ್ಲರ ಹೆಸರಿಗೂ ನೋಟಿಸ್ ಜಾರಿ ಮಾಡಲಾಗಿದೆ. ಹಾಗಾದರೆ ನೋಟಿಸ್ನಲ್ಲಿ ಪ್ರಧಾನಿ ಮೋದಿ ಮತ್ತು ರಾಹುಲ್ ಗಾಂಧಿ ಹೆಸರು ಏಕೆ ಇಲ್ಲ? ಅವರ ಹೆಸರಿಗೆ ಈ ನೋಟಿಸ್ಗಳನ್ನು ಏಕೆ ನೀಡಿಲ್ಲ? ಸ್ಟಾರ್ ಪ್ರಚಾರಕರು ತಮ್ಮ ಭಾಷಣಗಳಿಗೆ ವೈಯಕ್ತಿಕವಾಗಿ ಜವಾಬ್ದಾರರಾಗಿರುತ್ತಾರೆ ಎಂದು ಆಯೋಗವು ಅಭಿಪ್ರಾಯಪಟ್ಟಿದೆ. ಆದರೆ ಆಯೋಗವು ವಿವಿಧ ಪ್ರಕರಣಗಳ ಆಧಾರದ ಮೇಲೆ ಪಕ್ಷದ ಅಧ್ಯಕ್ಷರಿಂದ ಉತ್ತರವನ್ನು ಕೇಳುತ್ತದೆ ಎಂದು ಚುನಾವಣಾ ಆಯೋಗದ ನೋಟಿಸ್ ಹೇಳುತ್ತದೆ. ಆದರೆ ವಿಷಯ ಪ್ರಧಾನಿಗೆ ಮಾತ್ರ ಸಂಬಂಧಿಸಿದ್ದಲ್ಲ. ಇದು ಅವರ ಭಾಷಣವು ಸುಳ್ಳು ಮತ್ತು ಕೋಮು ಅಪಾಯಕಾರಿಯಾಗಿದೆ. ಈ ಸಂದರ್ಭದಲ್ಲಿ ಆಯೋಗವು ಅಧ್ಯಕ್ಷರಿಂದ ಉತ್ತರವನ್ನು ಕೇಳಲು ಪರಿಗಣಿಸಬೇಕೇ ಅಥವಾ ದೇಶದ ಮುಸ್ಲಿಂ ಸಮುದಾಯವನ್ನು ಈ ರೀತಿ ಹೇಗೆ ಗುರಿಯಾಗಿಸಬಹುದು ಎಂಬುದಕ್ಕೆ ನೇರವಾಗಿ ಪ್ರಧಾನಿಯಿಂದಲೇ ಉತ್ತರವನ್ನು ಕೇಳಬೇಕೇ? ನನ್ನ ಅಭಿಪ್ರಾಯದಲ್ಲಿ ಇದು ದೀರ್ಘಕಾಲದವರೆಗೆ ಚರ್ಚಿಸಲ್ಪಡುವ ಮುಕ್ತ ಪ್ರಶ್ನೆಯಾಗಿದೆ ಮತ್ತು ಆಯೋಗವು ಪರೀಕ್ಷೆಗೆ ಮುಂದುವರಿಯುತ್ತದೆ. ಮುಂದುವರಿಯುವ ಮೊದಲು ನಾನು ಭಾರತದ ಕಠಿಣ ಪರೀಕ್ಷೆಯಾದ ಯುಪಿಎಸ್ಸಿ ಸಿಎಸ್ಇ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ತಯಾರಿ ತಂತ್ರ ಸರಿಯಾಗಿದ್ದರೆ, ವಿಷಯದ ತಿಳುವಳಿಕೆ ಸ್ಪಷ್ಟವಾಗಿದ್ದರೆ, ಬರೆಯುವ ಮತ್ತು ಮಾತನಾಡುವ ಶೈಲಿಯಲ್ಲಿ ತಾಳ್ಮೆಯಿದ್ದರೆ ಈ ಪರೀಕ್ಷೆಯು ಕಷ್ಟಕರವಲ್ಲ. ಹೇಗೆ ತಯಾರಿಸಬೇಕೆಂಬುದರ ಬಗ್ಗೆ ಸ್ಪಷ್ಟತೆ ಇರಲಿ. ಯುಪಿಎಸ್ಸಿಗಾಗಿ ಈ ವರ್ಷದ ಅತಿದೊಡ್ಡ ಈವೆಂಟ್ ಅನಾಕಾಡೆಮಿ ಮಂಜಿಲ್ 2024 ಏಪ್ರಿಲ್ 28 1:00 ಅನಾಕಾಡೆಮಿ ಯುಪಿಎಸ್ಸಿ ಅನ್ಸ್ಟಾಪಬಲ್ಸ್ ಚಾನೆಲ್ನಲ್ಲಿ ನಡೆಯಲಿದೆ. ಪ್ರಸಿದ್ಧ ಶಿಕ್ಷಕರೊಂದಿಗೆ ಅನೇಕ ಯುಪಿಎಸ್ಸಿ ಟಾಪರ್ಗಳು ಸಹ ಉಪಸ್ಥಿತರಿರುತ್ತಾರೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ಗೇಮ್ ಶೋಗಳು ಸಹ ಇವೆ. ಇದರಲ್ಲಿ ನೀವು ಭಾಗವಹಿಸಬಹುದು. ಈ ವಿಡಿಯೋದ ವಿವರಣೆಯಲ್ಲಿ ಲಿಂಕ್ ಇರುತ್ತದೆ. ಅದರ ಮೂಲಕ ನೀವು ಉಳಿದ ಮಾಹಿತಿಯನ್ನು ಪಡೆಯಬಹುದು ಮತ್ತು ನಿಮ್ಮ ಸ್ವಂತ ವಿವೇಚನೆಯಿಂದ ನಿರ್ಧರಿಸಬಹುದು. ಅದೇನೇ ಇರಲಿ, ಚುನಾವಣಾ ಆಯೋಗ ನೋಟಿಸ್ ಜಾರಿ ಮಾಡಿದೆ. ಆದರೆ ಬಿಜೆಪಿ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರ ಮೇಲೆ ಭಾರಿ ಹೊರೆ ಬಿದ್ದಿದೆ. ಪಕ್ಷದ ಅಧ್ಯಕ್ಷರು ಪ್ರಧಾನಿಗೆ ತಮ್ಮ ಭಾಷೆಯನ್ನು ಹಿಡಿತದಲ್ಲಿಟ್ಟುಕೊಳ್ಳಿ, ಧಾರ್ಮಿಕ ತಾರತಮ್ಯವನ್ನು ಹರಡಬೇಡಿ ಮತ್ತು ಸುಳ್ಳು ಹೇಳಬೇಡಿ ಎಂದು ಎಚ್ಚರಿಸುತ್ತಿದ್ದಾರೆ ಎಂದು ಅವರು ತಮ್ಮ ಪ್ರಧಾನಿಗೆ ಲಿಖಿತವಾಗಿ ಹೇಳಬಹುದೇ? ಜೆ.ಪಿ. ನಡ್ಡಾ ಅವರು ವಿಸ್ತರಣೆಯಲ್ಲಿದ್ದಾರೆ ಎಂದು ನಾವು ನಿಮಗೆ ಹೇಳೋಣ. ಅವರ ಅವಧಿಯನ್ನು ಜೂನ್ 2024 ವಿಸ್ತರಿಸಲಾಗಿದೆ. ಅವರು ಪೂರ್ಣಾವಧಿಯ ಅಧ್ಯಕ್ಷರಾಗಿದ್ದರೂ ಸಹ ಪ್ರಧಾನಿಗೆ ಎಚ್ಚರಿಕೆ ನೀಡಲು ಅವರ ಅಧಿಕಾರದಲ್ಲಿ ಇರುತ್ತಿರಲಿಲ್ಲ. ಪ್ರಧಾನಿ ಮೋದಿಯವರು ಸೌಜನ್ಯವನ್ನು ಅನುಸರಿಸಬೇಕು. ಮೋದಿಯವರಂತೆ ಯಾವ ಪ್ರಧಾನಿಯೂ ನೀತಿ ಸಂಹಿತೆ ಉಲ್ಲಂಘಿಸಿಲ್ಲ ಎಂದು ಕಾಂಗ್ರೆಸ್ ಹೇಳಿದೆ. ಜೈರಾಮ್ ರಮೇಶ್ ಮಾತು ಕೇಳಿ ಮತ್ತು ಕ್ವಾಟ್, ಪ್ರಧಾನಿಯವರಿಗೆ ನೋಟಿಸ್ ಕಳುಹಿಸಿರುವುದು ನನಗೆ ಸಂಪೂರ್ಣವಾಗಿ ಅರ್ಥವಾಗಿದೆ. ಮನಮೋಹನ್ ಸಿಂಗ್ ಅವರಿಗೆ ನೋಟಿಸ್ ಕಳುಹಿಸಿಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ನೋಟಿಸ್ ಕಳುಹಿಸಿಲ್ಲ. ಹೇ, ಪಕ್ಷದ ಅಧ್ಯಕ್ಷರಿಗೆ ನೋಟಿಸ್ ಕಳುಹಿಸಲಾಗಿದೆ, ಕಂಡುಹಿಡಿಯಿರಿ. ಇದು ಔಪಚಾರಿಕತೆಯಾಗಿದೆ, ಆದರೆ ಅದು ಅಟಲ್ ಬಿಹಾರಿ ವಾಜಪೇಯಿ ವಿರುದ್ಧ ಯಾವುದೇ ದೂರು ನೀಡಿಲ್ಲ. ಜಿ, ನಾವು ಗೃಹ ಸಚಿವರ ವಿರುದ್ಧ ಎರಡನೇ ಬಾರಿಗೆ ದೂರು ನೀಡಿದ್ದೇವೆ, ಆದರೆ ಅಸ್ಸಾಂನ ಮುಖ್ಯಮಂತ್ರಿ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ನಿಷ್ಪಕ್ಷಪಾತವಾಗಿ ವಿವಿಧ ಪಕ್ಷಗಳಿಂದ ಬರುವ ದೂರುಗಳ ಬಗ್ಗೆ ಗಮನಹರಿಸಬೇಕು ಮತ್ತು ನೋಟಿಸ್ ನೀಡಬೇಕಾದರೆ ನಾವು ಅದಕ್ಕೆ ಪ್ರತಿಕ್ರಿಯಿಸುತ್ತೇವೆ. ಈ ವಿಚಾರದಲ್ಲಿ ಚುನಾವಣಾ ಆಯೋಗವನ್ನು ಹೇಗೆ ಪರೀಕ್ಷಿಸಲಾಗುತ್ತಿದೆಯೋ ಅದೇ ರೀತಿ ಜೆಪಿ ನಡ್ಡಾ ಅವರ ಪರೀಕ್ಷೆಯೂ ಆರಂಭವಾಗಲಿದೆ. ಚುನಾವಣಾ ಆಯೋಗ ನೇರವಾಗಿ ಪ್ರಧಾನಿ ಮೋದಿಯವರಿಗೆ ಏಕೆ ನೋಟಿಸ್ ಜಾರಿ ಮಾಡಿಲ್ಲ ಎಂಬ ಪ್ರಶ್ನೆಗಳು ಎದ್ದಿವೆ. ಚುನಾವಣಾ ಆಯೋಗದ ಅಧಿಕಾರಗಳು ವಿಶಾಲವಾಗಿವೆ, ಆದರೆ ಈ ಸಂದರ್ಭದಲ್ಲಿ ಚುನಾವಣಾ ಆಯೋಗವು ದೊಡ್ಡ ಗೆರೆಯನ್ನು ಎಳೆಯಬೇಕಾಗಿತ್ತು. ಆಯೋಗದ ಈ ಕ್ರಮವು ಸಮತೋಲನವನ್ನು ಕಾಯ್ದುಕೊಳ್ಳಲು ಅಥವಾ ಕಠಿಣ ಕ್ರಮವನ್ನು ನಿರೀಕ್ಷಿಸಬಹುದೇ ಎಂದು ಜನರು ನೋಡಬೇಕು. ಪ್ರಧಾನಿ ಮೋದಿಯವರ ಭಾಷಣ ಸಾಮಾನ್ಯ ತಪ್ಪುಗಳ ಭಾಷಣವಾಗಿರಲಿಲ್ಲ. ಆ ಒಂದು ಭಾಷಣದಲ್ಲಿ ಅವರು ಕೋಮುವಾದದ ಮತ್ತು ಸುಳ್ಳು ಹೇಳುವ ಮಿತಿಯನ್ನು ದಾಟಿದ್ದಾರೆ. ಚುನಾವಣಾ ಆಯೋಗವು ಪ್ರಜಾಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ 77 ಅಡಿಯಲ್ಲಿ ನೋಟಿಸ್ ಜಾರಿ ಮಾಡಿದೆ ಮತ್ತು ಸ್ಟಾರ್ ಪ್ರಚಾರಕರನ್ನು ನಿಯಂತ್ರಿಸುವ ಜವಾಬ್ದಾರಿಯನ್ನು ಪಕ್ಷದ ಅಧ್ಯಕ್ಷರಿಗೆ ವಹಿಸಿದೆ. ಇದೇ ರೀತಿ ರಾಹುಲ್ ಗಾಂಧಿ ವಿಚಾರದಲ್ಲೂ ನೋಟಿಸ್ ಜಾರಿ ಮಾಡಲಾಗಿದ್ದು, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೋಟಿಸ್ ನೀಡಲಾಗಿದೆ. ಖರ್ಗೆ ಮತ್ತು ನಡ್ಡಾ ನಡುವೆ ಯಾರು ಉತ್ತಮ ಉತ್ತರ ನೀಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಚರ್ಚೆಯ ಮಟ್ಟವನ್ನು ಹೆಚ್ಚಿಸಲು ಸ್ಟಾರ್ ಪ್ರಚಾರಕರು ಕೊಡುಗೆ ನೀಡುವ ನಿರೀಕ್ಷೆಯಿದೆ ಎಂದು ಆಯೋಗವು ತನ್ನ ಸೂಚನೆಯಲ್ಲಿ ತಿಳಿಸಿದೆ. ರಾಷ್ಟ್ರವ್ಯಾಪಿ ಚಿಂತನೆಯ ಉದಾಹರಣೆಯನ್ನು ನೀಡಿ, ಇದು ಕೆಲವೊಮ್ಮೆ ಸ್ಥಳೀಯ ಮಟ್ಟದ ಜಗಳಗಳಿಂದಾಗಿ ವಿಚಲನಗೊಳ್ಳುತ್ತದೆ. ಕಹಿ ಹರಡಿದಾಗ ಸ್ಟಾರ್ ಪ್ರಚಾರಕರು ವಿಷಯವನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತಾರೆ ಎಂದು ನಿರೀಕ್ಷಿಸಲಾಗಿದೆ. ಇದನ್ನು ಹೇಳುವುದು ಮುಖ್ಯವಾಗಿತ್ತು, ಏಕೆಂದರೆ ಭಾರತದ ಪ್ರಧಾನಿಯಿಂದ ಉಲ್ಲಂಘನೆಯಾದಾಗ ಬಿಜೆಪಿಯ ಅಧ್ಯಕ್ಷರಿಗೆ ನೋಟಿಸ್ ಏಕೆ ನೀಡಲಾಗಿದೆ ಎಂದು ಹಲವರು ಕೇಳುತ್ತಿದ್ದಾರೆ. ಕೆಂಪು ರೇಖೆಯನ್ನು ದಾಟಿದ್ದಕ್ಕಾಗಿ ಚಾಲಕ ಅಥವಾ ಕಾರಿನ ಮಾಲೀಕರ ಪರವಾನಗಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದೇ ಎಂಬಂತಹ ಪ್ರಶ್ನೆಗಳನ್ನು ನೀವು ಖಂಡಿತವಾಗಿ ಕೇಳಬಹುದು. ಈ ಪ್ರಶ್ನೆಯೊಂದಿಗೆ ಚುನಾವಣಾ ಆಯುಕ್ತ ಅರುಣ್ ಗೋಯಲ್ ಅವರ ನೇಮಕವನ್ನು ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಾಲಯವು ಸುಪ್ರೀಂ ಕೋರ್ಟ್ ಹೇಳಿದ ಮಾತುಗಳು ನಮಗೆ ನೆನಪಿಗೆ ಬರುತ್ತವೆ ಮತ್ತು ಕೋರ್ಟ್ ಮೊಣಕಾಲು ಬಾಗಿಸಿ ಒಪ್ಪುವ ಚುನಾವಣಾ ಆಯುಕ್ತರು ದೇಶಕ್ಕೆ ಬೇಕಾಗಿಲ್ಲ. ಸರ್ಕಾರದೊಂದಿಗೆ ನಾವು ಹೌದು ಮನುಷ್ಯ ಬಯಸುವುದಿಲ್ಲ, ಬೇಕಾದರೆ ಪ್ರಧಾನಿ ವಿರುದ್ಧ ಕ್ರಮ ಕೈಗೊಳ್ಳುವ ಚುನಾವಣಾ ಆಯುಕ್ತ ದೇಶಕ್ಕೆ ಬೇಕು, ಅವರ ಮೊಣಕಾಲು ದುರ್ಬಲವಾಗಿರಬಾರದು. ಇಂತಹ ಪರಿಸ್ಥಿತಿಯಲ್ಲಿ ಚುನಾವಣಾ ಆಯುಕ್ತರು ಪ್ರಧಾನಿ ವಿರುದ್ಧ ಕ್ರಮ ಕೈಗೊಳ್ಳಲು ಸಾಧ್ಯವಾಗದಿದ್ದರೆ ಅದು ದಾರಿ ಮಾಡಿಕೊಡುವುದಿಲ್ಲವೇ ಎಂದು ಕೋರ್ಟ್ ಹೇಳಿತ್ತು. ಇಡೀ ವ್ಯವಸ್ಥೆಯ ಕುಸಿತಕ್ಕೆ ಮತ್ತು ಕೋರ್ಟ್ ಇದನ್ನು ನ್ಯಾಯಾಲಯವೇ ಹೇಳಿತ್ತು. ನೀವು ನವೆಂಬರ್ 2022 ಸುದ್ದಿಯನ್ನು ಹಿಂತಿರುಗಿ ನೋಡಬಹುದು. ಆಯೋಗವು ಸಾರ್ವಜನಿಕರ ದೃಷ್ಟಿಯಲ್ಲಿ ಪ್ರಧಾನಿ ವಿರುದ್ಧ ಕ್ರಮ ತೆಗೆದುಕೊಳ್ಳಬಹುದು ಮತ್ತು ಅದು ಯಾರದ್ದೂ ಅಲ್ಲ ಎಂದು ಸಾಬೀತುಪಡಿಸಬೇಕು. ಪ್ರಧಾನಿ ಮೋದಿ ಚುನಾವಣಾ ಆಯೋಗವನ್ನು ಕಠಿಣ ಪರೀಕ್ಷೆಗೆ ಒಳಪಡಿಸಿದ್ದು, ಚುನಾವಣಾ ಆಯೋಗವು ಜೆಪಿ ನಡ್ಡಾ ಅವರನ್ನು ಆಸಕ್ತಿದಾಯಕ ಸಮಯಕ್ಕೆ ಇರಿಸಿದೆ. ಈ ಮೊದಲು ಭಾರತದಲ್ಲಿ ಯಾವುದೇ ಪ್ರಧಾನಿ ವಿರುದ್ಧ ನೋಟಿಸ್ ಜಾರಿ ಮಾಡಿಲ್ಲ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು. ಏಪ್ರಿಲ್ 21 ರಾಜಸ್ಥಾನದ ಬನ್ಸ್ವಾರಾದಲ್ಲಿ ನಡೆದ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿಯವರ ಭಾಷೆ ಕೆಟ್ಟದ್ದು ಮಾತ್ರವಲ್ಲ, ಈ ಭಾಗ ಭಾಷಣವೂ ಅಪಾಯಕಾರಿಯಾಗಿತ್ತು. ಅವರ ಹೇಳಿಕೆಗೆ ಆಯೋಗ ಮೌನ ವಹಿಸಿದ್ದರೆ ಸಾರ್ವಜನಿಕರಲ್ಲಿ ಅದರ ವಿಶ್ವಾಸಾರ್ಹತೆಗೆ ಧಕ್ಕೆಯಾಗುತ್ತಿತ್ತು. ಏಪ್ರಿಲ್ 22 ರಾಜಸ್ಥಾನದ ಬನ್ಸ್ವಾರಾದಲ್ಲಿ ಪ್ರಧಾನಿಯವರು ತಾಯಿ ಮತ್ತು ಸಹೋದರಿಯರಿಂದ ಮಂಗಳಸೂತ್ರಗಳನ್ನು ತೆಗೆದುಕೊಂಡು ಮುಸ್ಲಿಮರಿಗೆ ಹಂಚುವ ಬಗ್ಗೆ ಸುಳ್ಳು ಹೇಳಿಕೆ ನೀಡಿದ ಬಗ್ಗೆ ಕಾಂಗ್ರೆಸ್ ಪಕ್ಷವು ದೂರಿದೆ. ಈ ಸಂಪೂರ್ಣ ಹೇಳಿಕೆಯ ಧ್ವನಿಯು ಅತ್ಯಂತ ಕೋಮುವಾದಿಯಾಗಿತ್ತು. ಹೆಚ್ಚಿನ ಮಕ್ಕಳ ಹೇಳಿಕೆ ಬಗ್ಗೆ ಕಾಂಗ್ರೆಸ್ ಕೂಡ ದೂರಿದೆ. ಈ ಎರಡೂ ವಿಷಯಗಳು ಪ್ರಧಾನಿ ಮೋದಿಯವರ ಹೇಳಿಕೆಯ ಭಾಗವಾಗಿದೆ ಮತ್ತು ಕೋಟ್, ಈ ಹಿಂದೆ ಅವರ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅವರು ದೇಶದ ಸಂಪತ್ತಿನ ಮೇಲೆ ಮುಸ್ಲಿಮರಿಗೆ ಮೊದಲ ಹಕ್ಕು ಎಂದು ಹೇಳಿದ್ದರು. ಅಂದರೆ ಈ ಸಂಪತ್ತನ್ನು ಸಂಗ್ರಹಿಸಿದ ನಂತರ ಅವರು ಯಾರಿಗೆ ಹಂಚುತ್ತಾರೆ? ಹೆಚ್ಚು ಮಕ್ಕಳನ್ನು ಹೊಂದಿರುವವರಿಗೆ, ಅದನ್ನು ನುಸುಳುಕೋರರಿಗೆ ಹಂಚುತ್ತಾರೆ. ಸಾಮಾನ್ಯವಾಗಿ ಇಂತಹ ಅಪಾಯಕಾರಿ ಹೇಳಿಕೆಗಳಿಗಾಗಿ ಚುನಾವಣಾ ಪ್ರಚಾರಗಳಲ್ಲಿ ಭಾಗವಹಿಸುವುದನ್ನು ನಿಷೇಧಿಸಬೇಕು. ಆದರೆ ಕ್ಷಮಾಪಣೆಯಿಂದ ಆಯೋಗ ತೃಪ್ತವಾಗುತ್ತದೆಯೇ ಅಥವಾ ಕ್ರಮ ಕೈಗೊಳ್ಳುತ್ತದೆಯೇ? ಯಾರಾದರೂ ಧಾರ್ಮಿಕ ತಾರತಮ್ಯ ಅಥವಾ ಧರ್ಮದ ಹೆಸರಿನಲ್ಲಿ ಭಾಷಣ ಮಾಡಿದರೆ ಚುನಾವಣಾ ಆಯೋಗವು ಚುನಾವಣಾ ಪ್ರಚಾರದಿಂದ ಅವರನ್ನು ನಿಷೇಧಿಸಿದೆ. 2019 ಚುನಾವಣೆಯಲ್ಲಿ ಯುಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ವಿರೋಧ ಪಕ್ಷಗಳಿಗೆ ಅಲಿ ಮೇಲೆ ನಂಬಿಕೆ ಇದ್ದರೆ ನಮಗೂ ಬಜರಂಗ ಬಲಿ ಮೇಲೆ ನಂಬಿಕೆ ಇದೆ ಎಂದು ಹೇಳಿದ್ದಾರೆ. ಇದಾದ ನಂತರ ಚುನಾವಣಾ ಆಯೋಗವು ಯೋಗಿ ಆದಿತ್ಯನಾಥ್ ಅವರನ್ನು 3 ದಿನಗಳ ಕಾಲ ಪ್ರಚಾರ ಮಾಡದಂತೆ ನಿಷೇಧಿಸಿದೆ. 3 ದಿನಗಳ ಕಾಲ ಯೋಗಿ ಪ್ರಚಾರಕ್ಕೆ ಬರಲಿಲ್ಲ. ಈ ವಿಡಿಯೋದಲ್ಲಿ ರಾಹುಲ್ ಸೂಚನೆಯ ಬಗ್ಗೆಯೂ ಮಾತನಾಡುತ್ತೇವೆ. ಆದರೆ ಪ್ರಧಾನಿಯವರ ಭಾಷಣ ಅತ್ಯಂತ ಕೋಮುವಾದಿ ಮತ್ತು ಸುಳ್ಳಿನ ಮಾತು. ಭಾರತದ ಯಾವುದೇ ಪ್ರಧಾನಮಂತ್ರಿಯ ಭಾಷಣಕ್ಕೆ ಸಂಬಂಧಿಸಿದಂತೆ ನೀತಿ ಸಂಹಿತೆಯ ವಿಚಾರದಲ್ಲಿ ಕಾಗ್ನಿಜೆನ್ಸ್ ತೆಗೆದುಕೊಂಡಿದ್ದು ಅವರ ಪಕ್ಷದಿಂದ ಉತ್ತರವನ್ನು ಕೇಳಿದ್ದು ಎಂದಿಗೂ ಸಂಭವಿಸಿಲ್ಲ. ನರೇಂದ್ರ ಮೋದಿ ಅವರು ಭಾರತದ ಇತಿಹಾಸದಲ್ಲಿ ಮೊದಲ ಪ್ರಧಾನಿಯಾಗಿದ್ದಾರೆ. ಬಿಜೆಪಿಯ ಐಟಿ ಸೆಲ್ ಬಯಸಿದಲ್ಲಿ ನೆಹರು ಅವರಿಗೆ ನೀತಿ ಸಂಹಿತೆ ಪ್ರಕರಣದಲ್ಲಿ ನೋಟಿಸ್ ನೀಡಲಾಗಿದೆಯೇ ಅಥವಾ ಇಲ್ಲವೇ ಎಂದು ನೆಹರು ಇತಿಹಾಸವನ್ನು ಕೆದಕಬಹುದು. 2024 ಚುನಾವಣೆಯಲ್ಲಿ ಗೆಲ್ಲುವ ಮೂಲಕ ನೆಹರು ಅವರನ್ನು ಸರಿಗಟ್ಟಲು ಪ್ರಧಾನಿ ಮೋದಿ ತಯಾರಿ ನಡೆಸಿದ್ದರು. ಆದರೆ ನೆಹರು ಕೂಡ ಮಾಡದ ಕೆಲಸವನ್ನು ಮಾಡಿದ್ದಾರೆ. ಈಗ ನೀತಿ ಸಂಹಿತೆ ಉಲ್ಲಂಘನೆ ವಿಚಾರದಲ್ಲಿ ನೆಹರು ಅವರನ್ನು ಸರಿಗಟ್ಟಲು ಅವರಿಗೆ ಸಾಧ್ಯವೇ ಇಲ್ಲ. ಪ್ರಧಾನಿ ಮೋದಿಯವರಿಗೆ ನೋಟಿಸ್ ನೀಡಿರುವ ಹೇಳಿಕೆಯು ಸುಳ್ಳು ಮತ್ತು ದ್ವೇಷ ಎರಡರಿಂದಲೂ ಕೂಡಿದೆ. ನರೇಂದ್ರ ಮೋದಿ ಬಿಜೆಪಿಯ ಸ್ಟಾರ್ ಪ್ರಚಾರಕ ಎಂದು ನಿಮಗೆ ಹೇಳೋಣ. ಇಲ್ಲಿಯವರೆಗೆ ಸ್ಟಾರ್ ಪ್ರಚಾರಕರು ಸಿಕ್ಕಿಬಿದ್ದರೆ ನೀತಿ ಸಂಹಿತೆ ಮಾರ್ಗಸೂಚಿಗಳ ಬಗ್ಗೆ ನಮಗೆ ತಿಳಿದಿಲ್ಲ ಎಂದು ಹೇಳಿ ತಮ್ಮನ್ನು ತಾವು ಸಮರ್ಥಿಸಿಕೊಳ್ಳುತ್ತಿದ್ದರು. ಆದರೆ ಈ ಬಾರಿ ಚುನಾವಣಾ ಆಯೋಗ ಅದಕ್ಕೆ ಪೂರ್ವ ತಯಾರಿ ನಡೆಸಿತ್ತು. ಪ್ರತಿ ಪಕ್ಷಕ್ಕೆ ಮಾರ್ಗಸೂಚಿಗಳ ಕಿರುಪುಸ್ತಕವನ್ನು ನೀಡಲಾಯಿತು ಮತ್ತು ಅದನ್ನು ಅವರು ತಮ್ಮ ಸ್ಟಾರ್ ಪ್ರಚಾರಕರಿಗೆ ನೀಡಬೇಕು. ಆದ್ದರಿಂದ ಅವರು ಮಾರ್ಗಸೂಚಿಗಳ ಬಗ್ಗೆ ತಿಳಿದಿಲ್ಲ ಎಂದು ಹೇಳಲು ಅವಕಾಶ ಸಿಗುವುದಿಲ್ಲ ಎಂದು ತಿಳಿಸಲಾಯಿತು. ಗೋಡಿ ಮಾಧ್ಯಮವು ಜೆಪಿ ನಡ್ಡಾ ಅವರೊಂದಿಗೆ ಮಾತನಾಡಲು ಸಾಧ್ಯವಾದರೆ ಅದು ಈ ಪ್ರಶ್ನೆಯನ್ನು ಕೇಳಬೇಕು. ನೀತಿ ಸಂಹಿತೆ ಮಾರ್ಗಸೂಚಿಗಳ ಕಿರುಪುಸ್ತಕವನ್ನು ಪ್ರಧಾನಿಗೆ ನೀಡಲಾಗಿದೆಯೇ? ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರು 16 ಮಾರ್ಚ್ ಪತ್ರಿಕಾಗೋಷ್ಠಿಯಲ್ಲಿ ನೀಡಿದ ಹೇಳಿಕೆಯನ್ನು ನಾವು ಆಡುತ್ತಿದ್ದೇವೆ ಮತ್ತು ಕ್ವೋಟ್, ನಾವು ರಾಜಕೀಯ ಪಕ್ಷಗಳನ್ನು ನೋಟಿಸ್ ನೀಡುತ್ತಿದ್ದೇವೆ. ಇದರರ್ಥ ನಾವು ಪ್ರತಿ ಸ್ಟಾರ್ ಪ್ರಚಾರಕರಿಗೆ ನಮ್ಮ ಮಾರ್ಗಸೂಚಿಗಳ ಪ್ರತಿಯನ್ನು ನೀಡುವಂತೆ ನಾವು ರಾಜಕೀಯ ಪಕ್ಷಗಳಿಗೆ ಕೇಳಿದ್ದೇವೆ. ಪ್ರಚಾರ ಮಾಡುವ ಎಲ್ಲಾ ದೊಡ್ಡ ರಾಜಕೀಯ ಪಕ್ಷದ ತಾರಾ ಪ್ರಚಾರಕರು ನಮ್ಮ ಮಾರ್ಗಸೂಚಿಗಳನ್ನು ಅವರ ವೈಯಕ್ತಿಕ ಗಮನಕ್ಕೆ ತರಬೇಕು. ಆದ್ದರಿಂದ ಈಗ ಏನು ನಡೆಯುತ್ತಿದೆ ಎಂಬುದನ್ನು ನಾವು ಗಮನಕ್ಕೆ ತಂದಿದ್ದೇವೆ ಮತ್ತು ನಾವು ತಿಳಿದುಕೊಳ್ಳುತ್ತೇವೆ ಮಾರ್ಗಸೂಚಿಗಳು ಮತ್ತು ಕ್ವೋಟ್. ಹಾಗಾಗಿ ಪ್ರತಿಯೊಬ್ಬ ಸ್ಟಾರ್ ಪ್ರಚಾರಕರು ಏನು ಹೇಳಬೇಕು ಮತ್ತು ಏನು ಹೇಳಬಾರದು ಎಂಬ ಮಾರ್ಗಸೂಚಿಗಳನ್ನು ಮುಂಚಿತವಾಗಿ ತಿಳಿದಿರಬೇಕು ಎಂದು ಮುಖ್ಯ ಚುನಾವಣಾ ಆಯುಕ್ತರು ಸ್ಪಷ್ಟವಾಗಿ ಹೇಳಿರುವುದನ್ನು ನೀವು ನೋಡಿದ್ದೀರಿ. ಏಕೆಂದರೆ ಈಗ ಚುನಾವಣಾ ಆಯೋಗವು ಸ್ಟಾರ್ ಪ್ರಚಾರಕರಿಗೆ ಈ ಬಗ್ಗೆ ಮೊದಲೇ ತಿಳಿದಿತ್ತು ಎಂದು ಭಾವಿಸುತ್ತದೆ. 16 ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತರ ಶಕ್ತಿ ನೋಡಲು ಯೋಗ್ಯವಾಗಿದೆ. ಧರ್ಮ ವಿಭಜನೆ ಮತ್ತು ದ್ವೇಷದ ಭಾಷಣಗಳ ವಿರುದ್ಧ ಅವರು ಎಚ್ಚರಿಕೆ ನೀಡುತ್ತಿದ್ದ ರೀತಿ ಈ ಬಾರಿ ಅವರು ಸಡಿಲಿಸುವುದಿಲ್ಲ ಎಂದು ತೋರುತ್ತದೆ. ಬನ್ಸ್ವಾರ ರ್ಯಾಲಿಯಲ್ಲಿ ಪ್ರಧಾನಿ ಭಾಷಣದ ಬಗ್ಗೆ ಕಾಂಗ್ರೆಸ್ ದೂರಿದಾಗ ಕ್ರಮಕ್ಕಾಗಿ ಕಾಯುವಿಕೆ ದೀರ್ಘವಾಯಿತು. 22 ದೂರು ದಾಖಲಾಗಿದ್ದು ದೂರುಗಳ ಅಧ್ಯಯನ ನಡೆಸಲಾಗುತ್ತಿದೆ ಎಂದು 23 ಹೇಳಿಕೆ ಬಂದಿತ್ತು. ಇಂದು 25 ನೋಟಿಸ್ ಜಾರಿ ಮಾಡಲ್ಪಟ್ಟಿದೆ. ಆದರೆ ಅದು ನಡ್ಡಾಜಿಗೆ. ಪ್ರಧಾನಿ ಭಾಷಣದಲ್ಲಿ ಏನಿದೆ ಎಂಬುದನ್ನು ಎಲ್ಲರೂ ಸ್ಪಷ್ಟವಾಗಿ ನೋಡುತ್ತಿದ್ದರು. ಇದಾದ ನಂತರವೂ ಚುನಾವಣಾ ಆಯೋಗ ಹೇಗೆ ಸಮಯ ತೆಗೆದುಕೊಳ್ಳುತ್ತಿದೆ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದರು. 1 ಮಾರ್ಚ್ 2024 ಚುನಾವಣಾ ಆಯೋಗವು ಎಲ್ಲಾ ಪಕ್ಷಗಳಿಗೆ ಸಲಹೆಯನ್ನು ನೀಡಿತ್ತು. ಮತದಾರರ ಜಾತಿ ಅಥವಾ ಕೋಮು ಭಾವನೆಗಳ ಆಧಾರದ ಮೇಲೆ ಯಾವುದೇ ಮನವಿ ಮಾಡಬಾರದು ಎಂದು ಸ್ಪಷ್ಟವಾಗಿ ಹೇಳಿದೆ. ಸಮುದಾಯಗಳ ನಡುವೆ ಅಸ್ತಿತ್ವದಲ್ಲಿರುವ ಭಿನ್ನಾಭಿಪ್ರಾಯಗಳನ್ನು ಹೆಚ್ಚಿಸುವ ಅಥವಾ ದ್ವೇಷವನ್ನು ಹರಡುವ ಯಾವುದೇ ಮನವಿ ಇರಬಾರದು. ಜಾತಿ, ಪಂಗಡ ಅಥವಾ ಭಾಷೆಯ ಆಧಾರದ ಮೇಲೆ ಗುಂಪುಗಳ ನಡುವೆ ಉದ್ವಿಗ್ನತೆಯನ್ನು ಪ್ರಚೋದಿಸುವ ಪ್ರಯತ್ನ ಮಾಡಬಾರದು. ರಾಜಕೀಯ ಪಕ್ಷಗಳು ಮತ್ತು ನಾಯಕರು ಸುಳ್ಳು ಹೇಳಿಕೆಗಳನ್ನು ನೀಡಬಾರದು ಅಥವಾ ಮತದಾರರನ್ನು ದಾರಿ ತಪ್ಪಿಸಬಾರದು. ಪರಿಶೀಲಿಸದ ಆಧಾರದ ಮೇಲೆ ಆರೋಪಗಳನ್ನು ತಪ್ಪಿಸಬೇಕು. ಪ್ರಧಾನಿ ಮೋದಿ ಅವರು ಪರಿಶೀಲಿಸದ ಆಧಾರದಲ್ಲಿ ಹಲವು ಆರೋಪಗಳನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಪ್ರಣಾಳಿಕೆಯು ಮುಸ್ಲಿಂ ಲೀಗ್ನಿಂದ ಪ್ರಭಾವಿತವಾಗಿದೆ ಎಂದು ಅವರು ಪ್ರತಿಪಾದಿಸಿದರು. ಅದರಲ್ಲಿ ಮಂಗಳಸೂತ್ರ ವಿತರಣೆಯನ್ನು ಉಲ್ಲೇಖಿಸಲಾಗಿದೆ ಎಂದು ಆರೋಪಿಸಿದರು ಮತ್ತು ಎಕ್ಸ್ರೇ ಮೂಲಕ ಆಸ್ತಿಯನ್ನು ಹಂಚುತ್ತಿದ್ದಾರೆ ಎಂದು ಆರೋಪಿಸಿದರು. ಯಾವುದನ್ನೂ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಬರೆಯಲಾಗಿಲ್ಲ. ಮುಖ್ಯ ಚುನಾವಣಾ ಆಯುಕ್ತರ ಪತ್ರಿಕಾಗೋಷ್ಠಿಯ ಇನ್ನೊಂದು ಭಾಗವನ್ನು ನಾವು ಆಡುತ್ತಿದ್ದೇವೆ. ಇದರಿಂದ ಸ್ಟಾರ್ ಪ್ರಚಾರಕರು ಧರ್ಮದ ಹೆಸರಿನಲ್ಲಿ ದ್ವೇಷ ಹರಡಬಾರದು, ಮತಕ್ಕಾಗಿ ಸುಳ್ಳು ಹೇಳಬಾರದು ಎಂಬುದು ಸ್ಪಷ್ಟವಾಗಲಿದೆ. ತಮ್ಮ ಭಾಷೆಯ ಘನತೆಯನ್ನು ಕಾಪಾಡಿಕೊಳ್ಳಬೇಕು. ರಾಜೀವ್ ಕುಮಾರ್ ಅವರ ಮಾತುಗಳನ್ನು ಕೇಳಿ ಮತ್ತು ಕ್ವೋಟ್, ಜನರು ಕೇಳುತ್ತಿದ್ದರು, ನೀವು ಹಲವಾರು ಮಾರ್ಗಸೂಚಿಗಳನ್ನು ನೀಡುತ್ತೀರಿ, ಏನನ್ನೂ ಮಾಡಲಿಲ್ಲ, ಅದನ್ನು ಬಿಟ್ಟುಬಿಡಿ. ಅದು ನೈತಿಕ ಸೆನ್ಸಾರ್ ಆಗಿತ್ತು. ಈಗ ನಾವು ಮೀರಿ ಹೋಗುತ್ತೇವೆ ಮತ್ತು ಇಲ್ಲಿ ನಾವು ಹೇಳಿದ್ದೇವೆ, ಹಿಂದೆ ನಾವು ಎಂಸಿಸಿ ಉಲ್ಲಂಘನೆಗಳೊಂದಿಗೆ ವ್ಯವಹರಿಸುವ ಮಾಪನಾಂಕ ನಿರ್ಣಯದ ವಿಧಾನವನ್ನು ನೋಡಬಹುದು. ಅದು ವಿಭಜಿಸುವ, ವಿವಾದಾಧಾರಿತ ಭಾಷಣಗಳು, ಖಾಸಗಿ ಟೀಕೆಗಳನ್ನು ಉಂಟುಮಾಡುತ್ತದೆ. ಜೀವನವು ಸಂಪೂರ್ಣವಾಗಿ ತಪ್ಪಿಸಬಹುದಾದದ್ದು ಮತ್ತು ಕೋಟ್ ಮಾರ್ಗಸೂಚಿಗಳನ್ನು ನೀಡುವುದಲ್ಲದೆ ಕ್ರಮ ಕೈಗೊಳ್ಳುವುದಾಗಿ ಚುನಾವಣಾ ಆಯೋಗ ಹೇಳಿತ್ತು. ನೀತಿ ಸಂಹಿತೆ ಉಲ್ಲಂಘನೆಯ ಪ್ರಕರಣಗಳಲ್ಲಿ ಕ್ರಮ ಕೈಗೊಳ್ಳುವಾಗ ಅಂತಹ ಉಲ್ಲಂಘನೆಗಳ ಇತಿಹಾಸವನ್ನು ಸಹ ಪರಿಗಣಿಸುತ್ತದೆ. ಈಗಿನ ಪ್ರಶ್ನೆ ಏನೆಂದರೆ, ಆಯೋಗ ಏನು ಮಾಡುತ್ತದೆ? ಬನ್ಸ್ವಾರಾದಲ್ಲಿ ಪ್ರಧಾನಿ ಮೋದಿಯವರ ಹೇಳಿಕೆಯನ್ನು ಚುನಾವಣಾ ಆಯೋಗವು ಅಪವಾದವಾಗಿ ನೋಡಬಹುದೇ? ಪ್ರತಿ ರ್ಯಾಲಿಯಲ್ಲಿ ಅವರು ವಿವಿಧ ರೀತಿಯಲ್ಲಿ ಮುಸ್ಲಿಮರನ್ನು ಗುರಿಯಾಗಿಸುತ್ತಾರೆ ಮತ್ತು ಪ್ರಣಾಳಿಕೆಯ ಬಗ್ಗೆ ಸುಳ್ಳು ಹೇಳುತ್ತಾರೆ. ಇಂದೂ ಕೂಡ ನೋಟಿಸ್ ಜಾರಿಯಾದಾಗ ಪ್ರಧಾನಿಯವರು ಮಧ್ಯಪ್ರದೇಶದ ಮೊರೆನಾದಲ್ಲಿ ಮುಸ್ಲಿಮರ ಬಗ್ಗೆ ಮಾತನಾಡುತ್ತಿದ್ದರು. ಮೊದಲು ಈ ವಿಷಯದ ಸತ್ಯವನ್ನು ಅರ್ಥಮಾಡಿಕೊಳ್ಳೋಣ, ನಂತರ ನಾನು ಮೊರೆನಾ ಅವರಿಂದ ಪ್ರಧಾನಿ ಹೇಳಿಕೆಯನ್ನು ಓದುತ್ತೇನೆ. ಇದು ಸಂಪೂರ್ಣ ಸುಳ್ಳು ಎಂದು ಕಾಂಗ್ರೆಸ್ ಹೇಳುತ್ತಿದೆ. ಸಾಂವಿಧಾನಿಕ ತಿದ್ದುಪಡಿಗಳನ್ನು ಸ್ವೇಚ್ಛೆಯಿಂದ ಮಾಡಿಲ್ಲ ಎಂದು ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುದೀರ್ಘ ಟ್ವೀಟ್ ಮಾಡಿದ್ದಾರೆ. ಸಾಮಾಜಿಕ ಆರ್ಥಿಕ ಸಮೀಕ್ಷೆಯ ನಂತರವೇ ಮೀಸಲಾತಿಯನ್ನು ಪರಿಶೀಲಿಸಲಾಗುತ್ತದೆ. ವಾಸ್ತವವಾಗಿ ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿಷಯದಲ್ಲಿ ತಿದ್ದುಪಡಿ ಮಾಡುವ ಹಕ್ಕನ್ನು ಹೊಂದಿಲ್ಲ. ಪ್ರಧಾನಿ ಮೋದಿಯವರಿಗೂ ಈ ವಿಷಯಗಳ ಅರಿವಿಲ್ಲ. ಕರ್ನಾಟಕದಲ್ಲಿ ಮುಸ್ಲಿಮರನ್ನು ಹಿಂದುಳಿದ ಜಾತಿಗಳ 2B ವರ್ಗಕ್ಕೆ ಸೇರಿಸಲಾಗಿದೆ ಎಂದು ಸಿದ್ದರಾಮಯ್ಯ ಬರೆದಿದ್ದಾರೆ. ಇದು ಹೊಸದಲ್ಲ. ಹಿಂದುಳಿದ ಆಯೋಗದ ವರದಿಯನ್ನು ಆಧರಿಸಿ 1974ರಲ್ಲಿ ಮಾಡಲಾಯಿತು. ಕರ್ನಾಟಕದಲ್ಲಿ 30 ವರ್ಷಗಳಿಂದ ಈ ಮೀಸಲಾತಿ ಜಾರಿಯಲ್ಲಿದೆ. ರಾಜ್ಯದಲ್ಲಿ ಹಲವು ಬಾರಿ ಬಿಜೆಪಿ ಅಧಿಕಾರದಲ್ಲಿದ್ದು ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿಯೂ 10 ವರ್ಷ ಅಧಿಕಾರ ನಡೆಸುತ್ತಿದ್ದಾರೆ. ಈ ಮೀಸಲಾತಿಯನ್ನು ಇದುವರೆಗೆ ಯಾರೂ ಪ್ರಶ್ನಿಸಿಲ್ಲ, ಬಿಜೆಪಿಯ ಯಾರೊಬ್ಬರೂ ನ್ಯಾಯಾಲಯದಲ್ಲಿ ಪ್ರಶ್ನಿಸಿಲ್ಲ. 2 ವರ್ಷಗಳ ಹಿಂದೆ ಸ್ವತಃ ನರೇಂದ್ರ ಮೋದಿ ಅವರು ಏನೆಯ ಅಸ್ಮಿತಾ ಪ್ರಕಾಶ್ಗೆ ಸಂದರ್ಶನ ನೀಡಿದ್ದರು. ಅದರಲ್ಲಿ ಗುಜರಾತ್ನಲ್ಲಿ 70 ಜಾತಿಯ ಮುಸ್ಲಿಮರಿಗೆ ಮೀಸಲಾತಿಯಿದೆ ಎಂದು ಪ್ರಶಂಸಿಸಿದ್ದರು. ಅದೇ ರೀತಿ ಬಿಹಾರದಲ್ಲಿಯೂ ಮೀಸಲಾತಿ ಇದ್ದು, ಈ ಬಾರಿಯೂ ಸೇರಿದಂತೆ ಹಲವು ಬಾರಿ ಬಿಜೆಪಿ ಕೂಡ ಅಧಿಕಾರದಲ್ಲಿದೆ. ಪ್ರಧಾನಿ ಕರ್ನಾಟಕದ ಬಗ್ಗೆ ಮಾತ್ರ ಏಕೆ ಹೀಗೆ ಹೇಳುತ್ತಿದ್ದಾರೆ? ಮತ್ತು ಹ್ಯಾಶ್ 39 ಕರ್ನಾಟಕದಲ್ಲಿ ಮೇಲ್ವರ್ಗದವರಿರಲಿ, ಶ್ರೀಮಂತರಿರಲಿ, ಉದ್ಯಮಿಗಳಿರಲಿ, ಕೈಗಾರಿಕೋದ್ಯಮಿಗಳಿರಲಿ, ನ್ಯಾಯಾಧೀಶರಿರಲಿ, ಯಾರೇ ಆಗಿರಲಿ, ಎಲ್ಲ ಮುಸ್ಲಿಂ ಸಮುದಾಯದವರನ್ನು ಕಾಂಗ್ರೆಸ್ ಸರಕಾರ ಘೋಷಿಸಿದೆ. ಅವರು ಮುಸ್ಲಿಮರಾಗಿದ್ದರು, ಅವರು ಮುಸ್ಲಿಮರಾಗಿದ್ದರೆ ರಾತ್ರೋರಾತ್ರಿ ಕಾಗದ ತೆಗೆದಿದ್ದಾರೆ, ಅದಕ್ಕೆ ಸಹಿ ಹಾಕಿ ಅವರನ್ನು ಒಬಿಸಿ ಎಂದು ಘೋಷಿಸಿದ ನಂತರ ಹಿಂದೆ ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ಪಡೆಯುತ್ತಿದ್ದ ಒಬಿಸಿ ಸಮುದಾಯಕ್ಕೆ ಕಾಂಗ್ರೆಸ್ ಹೊಸ ಒಬಿಸಿಗಳನ್ನು ಸೇರಿಸಿದೆ ಮತ್ತು ಒಬಿಸಿ ಸಮುದಾಯಕ್ಕೆ ಸಿಗುತ್ತಿದ್ದ ಮೀಸಲಾತಿಯನ್ನು ಕಿತ್ತುಕೊಂಡು, ಅದನ್ನು ರಹಸ್ಯವಾಗಿ ಕಿತ್ತುಕೊಂಡು ಹೊಸ ಒಬಿಸಿಗಳನ್ನಾಗಿ ಮಾಡಿದ ಮುಸ್ಲಿಮರನ್ನು ಕಾನೂನುಬಾಹಿರವಾಗಿ, ಸಂವಿಧಾನಕ್ಕೆ ವಿರುದ್ಧವಾಗಿ, ಬಾಬಾ ಸಾಹೇಬರ ಮನೋಭಾವಕ್ಕೆ ವಿರುದ್ಧವಾಗಿ ಮಾಡಲಾಯಿತು. ಮತ್ತು ಮುಸ್ಲಿಂ ಸಮುದಾಯಕ್ಕೆ ಏನು ನೀಡಲಾಯಿತು? ಒಬಿಸಿಗಳು ಪಡೆಯುತ್ತಿದ್ದರು ಮತ್ತು ಕೋಟ್ ಈ ಬಾರಿಯ ಚುನಾವಣೆಯಲ್ಲಿ ಪ್ರತಿನಿತ್ಯ ನೀಡುತ್ತಿರುವ ಪ್ರಧಾನಿ ಮೋದಿಯವರ ಈ ಹೇಳಿಕೆಯ ಇತಿಹಾಸವನ್ನು ಚುನಾವಣಾ ಆಯೋಗ ನೋಡುವುದೇ? ಇಷ್ಟು ಮಾತ್ರವಲ್ಲದೆ ಮಾರ್ಚ್ ತಿಂಗಳಲ್ಲಿ ತಮಿಳುನಾಡಿನಲ್ಲಿ ಅಧಿಕಾರದ ಬಗ್ಗೆ ಪ್ರಧಾನಿ ತಪ್ಪು ಹೇಳಿಕೆ ನೀಡಿದ್ದಾರೆ. ಆಯೋಗವು ಆ ಹೇಳಿಕೆಯನ್ನು ನೋಡುತ್ತದೆಯೇ? ಮಾರ್ಚ್ 19ರಂದು ತಮಿಳುನಾಡಿನ ಸೇಲಂನಲ್ಲಿ ಮೋದಿ ಹೇಳಿಕೆ ನೀಡಿದ್ದರು. ಪ್ರತಿಪಕ್ಷಗಳು ಹಿಂದೂ ಧರ್ಮದ ನಂಬಿಕೆಯನ್ನು ನಾಶ ಮಾಡಲು ಬಯಸುತ್ತವೆ. ಮುಂಬೈನಲ್ಲಿ ನಡೆದ ಇಂಡಿಯಾ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಈ ರೀತಿ ಏನನ್ನೂ ಹೇಳಿಲ್ಲ. ಪ್ರಧಾನಿಯವರ ಹೇಳಿಕೆ ಹಾಗೂ ರಾಹುಲ್ ಗಾಂಧಿಯವರ ಹೇಳಿಕೆಯನ್ನು ನೀವು ಆಲಿಸಬೇಕು. ಯಾರು ಏನು ಹೇಳಿದರು ಎಂದು ನೀವೇ ನಿರ್ಧರಿಸಿ. ಈ ಹೇಳಿಕೆಗೆ ಸಂಬಂಧಿಸಿದಂತೆ ಮಾಜಿ ಐಎಎಸ್ ಅಧಿಕಾರಿ ಇಎಸ್ ಶರ್ಮಾ ಅವರು ಮಾರ್ಚ್ 22ರಂದು ಚುನಾವಣಾ ಆಯೋಗಕ್ಕೆ ಇದು ನೀತಿ ಸಂಹಿತೆ ಉಲ್ಲಂಘನೆ ಎಂದು ದೂರು ನೀಡಿದ್ದರು. ಅಂದು ಚುನಾವಣಾ ಆಯೋಗ ಕ್ರಮ ಕೈಗೊಂಡಿದ್ದರೆ ಬಹುಶಃ ಇಂದು ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಪ್ರಧಾನಿ ಮೋದಿ ಈ ಬಾರಿಯ ಚುನಾವಣೆಯಲ್ಲಿ ಒಂದಿಲ್ಲೊಂದು ರ್ಯಾಲಿಯಲ್ಲಿ ಸುಳ್ಳು ಹೇಳುತ್ತಾ ಇತಿಹಾಸ ನಿರ್ಮಿಸುತ್ತಿದ್ದಾರೆ. ಆಯೋಗವು ಹಿಂದಿನ ಚುನಾವಣೆಯಲ್ಲಿ ಅವರ ದಾಖಲೆಯನ್ನು ನೋಡಬೇಕಾಗಿಲ್ಲ. ಬೇಕಿದ್ದರೆ 2019ರ ಲೋಕಸಭೆ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಅವರ ವಿರುದ್ಧದ 4 ಪ್ರಕರಣಗಳಲ್ಲಿ ಆಯೋಗ ಕ್ಲೀನ್ ಚಿಟ್ ನೀಡಿದ್ದ ದಾಖಲೆಯನ್ನು ನೋಡಬಹುದು. ಆದರೆ ಅಶೋಕ್ ಲಾವಾಸ ಚುನಾವಣಾ ಆಯುಕ್ತ ಹುದ್ದೆಗೆ ರಾಜೀನಾಮೆ ನೀಡಿದಾಗ ಸತ್ಯ ಹೊರಬಿತ್ತು. 2019ರ ಚುನಾವಣೆಯ ಸಮಯದಲ್ಲಿ ಚುನಾವಣಾ ಆಯೋಗವು 4 ವಿಭಿನ್ನ ಪ್ರಕರಣಗಳಲ್ಲಿ ಪ್ರಧಾನಿ ಮೋದಿಗೆ ಕ್ಲೀನ್ ಚಿಟ್ ನೀಡಿತ್ತು. ಆದರೆ ಆ ಸಮಯದಲ್ಲಿ ಮಾಜಿ ಚುನಾವಣಾ ಆಯುಕ್ತ ಅಶೋಕ್ ಲಾವಾಸ ಪ್ರಧಾನಿಗೆ ಕ್ಲೀನ್ ಚಿಟ್ ನೀಡಲು ನಿರಾಕರಿಸಿದರು. ಪ್ರಧಾನಿ ವಿರುದ್ಧವೂ ವ್ಯತಿರಿಕ್ತ ಹೇಳಿಕೆಗಳನ್ನು ನೀಡಿದ್ದರು. ಅಶೋಕ್ ಲಾವಾಸ ಅವರು ತಮ್ಮ ಅಲ್ಪಸಂಖ್ಯಾತರ ಅಭಿಪ್ರಾಯವನ್ನಾದರೂ ಚುನಾವಣಾ ಆಯೋಗ ದಾಖಲಿಸಬೇಕು ಎಂದು ಬಯಸಿದ್ದರು. ಆದರೆ ಆಗಲಿಲ್ಲ. ಅವರ ಪತ್ರವು ಮಾಧ್ಯಮಗಳಲ್ಲಿ ಬಂದಿತ್ತು. ಅದರಲ್ಲಿ ಅವರು ಅನೇಕ ಸಂದರ್ಭಗಳಲ್ಲಿ ತಮ್ಮ ಅಲ್ಪಸಂಖ್ಯಾತ ನಿರ್ಧಾರವನ್ನು ದಾಖಲಿಸಲಿಲ್ಲ ಮತ್ತು ಅವರ ಅಭಿಪ್ರಾಯವನ್ನು ನಿರಂತರವಾಗಿ ದಮನ ಮಾಡಿದ್ದಾರೆ ಎಂದು ಹೇಳಿದ್ದರು. ಆಗಸ್ಟ್ 18, 2020 ಅವರು ಚುನಾವಣಾ ಆಯುಕ್ತರ ಹುದ್ದೆಗೆ ರಾಜೀನಾಮೆ ನೀಡಿದರು. ಅದನ್ನು 13 ದಿನಗಳ ನಂತರ ಅಂಗೀಕರಿಸಲಾಯಿತು. ಅಶೋಕ್ ಲಾವಾಸ ರಾಜೀನಾಮೆ ನೀಡದೇ ಇದ್ದಿದ್ದರೆ ಮುಖ್ಯ ಚುನಾವಣಾ ಆಯುಕ್ತರಾಗಬಹುದಿತ್ತು. ಈ ಚುನಾವಣೆಯಲ್ಲಿ ಚುನಾವಣಾ ಆಯೋಗದ ವೀಕ್ಷಕರು ರಾಹುಲ್ ಗಾಂಧಿಯವರ ಹೆಲಿಕಾಪ್ಟರ್ ತಪಾಸಣೆ ಮಾಡಿದ್ದನ್ನು ನೀವು ಕೇಳಿರಬೇಕು. ಏಪ್ರಿಲ್ 15 ತಮಿಳುನಾಡಿನ ನೀಲಗಿರಿಯಲ್ಲಿ ಚುನಾವಣಾ ಆಯೋಗದ ಫ್ಲೈಯಿಂಗ್ ಸ್ಕ್ವಾಡ್ ರಾಹುಲ್ ಹೆಲಿಕಾಪ್ಟರ್ ಅನ್ನು ಶೋಧಿಸಿತ್ತು. ರಾಹುಲ್ ವಯನಾಡಿಗೆ ಹೋಗುತ್ತಿದ್ದರು. ಆ ಸಮಯದಲ್ಲಿ ಜನರು ಪ್ರಧಾನಿ ಹೆಲಿಕಾಪ್ಟರ್ ಅನ್ನು ಪರಿಶೀಲಿಸಬೇಕೇ ಎಂದು ಪ್ರಶ್ನಿಸಲು ಪ್ರಾರಂಭಿಸಿದರು ಮತ್ತು 2019 ಒಡಿಶಾ ಕರ್ನಾಟಕ ಕೇಡರ್ ಅಧಿಕಾರಿ ಮೊಹಮ್ಮದ್ ಮೊಹಸಿನ್ ಮೋದಿಯವರ ಹೆಲಿಕಾಪ್ಟರ್ ಅನ್ನು ಪರಿಶೀಲಿಸಿದಾಗ ಪ್ರಕರಣವನ್ನು ನೆನಪಿಸಲು ಪ್ರಾರಂಭಿಸಿದರು. ಇದು ನಿಯಮಗಳಿಗೆ ವಿರುದ್ಧವಾಗಿದೆ ಎಂದು ಹೇಳಲಾಗಿದೆ, ಏಕೆಂದರೆ ಎಸ್ಪಿಜಿ ಭದ್ರತೆ ಹೊಂದಿರುವ ವ್ಯಕ್ತಿಗಳಿಗೆ ಅಂತಹ ತಪಾಸಣೆಯಿಂದ ವಿನಾಯಿತಿ ನೀಡಲಾಗಿದೆ. ಈ ಸೂಚನೆಯ ಪ್ರತಿ ಆಯೋಗದ ವೆಬ್ಸೈಟ್ನಲ್ಲಿ ಕಂಡುಬಂದಿಲ್ಲ ಎಂದು ಪತ್ರಿಕೆಗಳು ಆ ಸಮಯದಲ್ಲಿ ವರದಿ ಮಾಡಿದ್ದವು. ಆದರೆ ಈ ಕ್ರಮದಿಂದಾಗಿ ಮೊಹಸಿನ್ ಅವರನ್ನು ಚುನಾವಣಾ ಆಯೋಗವು ಅಮಾನತುಗೊಳಿಸಿದೆ. ನಂತರ ಕ್ಯಾಟ್ ಅಮಾನತಿಗೆ ತಡೆ ನೀಡಿತು ಮತ್ತು ಆಯೋಗವು ಅಮಾನತು ರದ್ದುಗೊಳಿಸಿತು. ಚುನಾವಣಾ ಆಯೋಗಕ್ಕೆ ದೂರು ನೀಡಲಾಗಿದೆ. ಬನ್ಸ್ವಾರ ರ್ಯಾಲಿಯಲ್ಲಿ ಅವರು ಎಲ್ಲಾ ಮಿತಿಗಳನ್ನು ದಾಟಿದರು. ಅವರ ಒಂದು ಹೇಳಿಕೆಗೆ ರಾಹುಲ್ ಗಾಂಧಿಗೂ ನೋಟಿಸ್ ನೀಡಲಾಗಿದೆ. ಬಿಜೆಪಿ ಪ್ರಕಾರ ದೇಶದಲ್ಲಿ ಹೆಚ್ಚುತ್ತಿರುವ ಬಡತನದ ಬಗ್ಗೆ ರಾಹುಲ್ ಗಾಂಧಿ ಸುಳ್ಳು ಹೇಳಿಕೆಗಳನ್ನು ನೀಡಿದ್ದಾರೆ. ಪ್ರಧಾನಿ ಒಂದೇ ದೇಶ, ಒಂದು ಭಾಷೆ, ಒಂದು ಧರ್ಮದ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ. ರಾಹುಲ್ ಅವರ ಈ ಆರೋಪ ತಪ್ಪು ಎಂದು ಬಿಜೆಪಿ ಹೇಳಿದೆ. ತಮಿಳುನಾಡಿನ ಜನರಲ್ಲಿ ಭಾಷೆಯ ಆಧಾರದ ಮೇಲೆ ಒಡಕು ಮೂಡಿಸಲು ರಾಹುಲ್ ಬಯಸುತ್ತಿರುವ ಕಾರಣ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಬಿಜೆಪಿ ಆಗ್ರಹಿಸಿದೆ. ಖರ್ಗೆ ಅವರು ನೀತಿ ಸಂಹಿತೆ ಉಲ್ಲಂಘಿಸಿದ್ದಾರೆ ಎಂದು ಬಿಜೆಪಿ ಕೂಡ ಆರೋಪಿಸಿದೆ. ರಾಹುಲ್ ಅವರ ಈ ಹೇಳಿಕೆ ಮತ್ತು ಬನ್ಸ್ವಾರಾದಲ್ಲಿ ಪ್ರಧಾನಿ ಮಾಡಿದ ಭಾಷಣವನ್ನು ಹೋಲಿಸಲಾಗುವುದಿಲ್ಲ. ಬನ್ಸ್ವಾರಾದಲ್ಲಿ ಅವರು ತಮ್ಮ ಭಾಷಣದಲ್ಲಿ ಹಲವು ರೀತಿಯ ಸುಳ್ಳುಗಳನ್ನು ಹೇಳಿದ್ದಾರೆ. ನಮ್ಮ ವಿಡಿಯೋದಲ್ಲಿ ನಾವು ಅವುಗಳನ್ನು ನಿರಾಕರಿಸಿದ್ದೇವೆ. ಅದನ್ನು ನೀವು ನಮ್ಮ ಚಾನೆಲ್ನಲ್ಲಿ ವೀಕ್ಷಿಸಬಹುದು. ಇಂದು ಏನೇ ನಡೆದರೂ ಪ್ರಧಾನಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಚುನಾವಣಾ ಆಯೋಗಕ್ಕೆ ಮೇಲ್ಮನವಿ ಸಲ್ಲಿಸಿದ ಸಾವಿರಾರು ಜನರನ್ನು ನೆನಪಿಸಿಕೊಳ್ಳಬೇಕು. 20,000 ಇಮೇಲ್ಗಳು ಮತ್ತು ಸಹಿಗಳನ್ನು ಕಳುಹಿಸಲಾಗಿದೆ ಎಂಬ ವರದಿಗಳಿವೆ. ಏಪ್ರಿಲ್ 29 ಉತ್ತರ ಬಂದ ನಂತರ ಚುನಾವಣಾ ಆಯೋಗದ ಪರೀಕ್ಷೆ ಆರಂಭವಾಗಲಿದ್ದು, ಆಯೋಗ ಸಮತೋಲನ ಕಾಯ್ದುಕೊಂಡಿದೆಯೇ ಅಥವಾ ಕ್ರಮ ಕೈಗೊಂಡಿದೆಯೇ ಎಂಬುದನ್ನು ಸಾರ್ವಜನಿಕರು ನೋಡಬಹುದಾಗಿದೆ. ನಮಸ್ಕಾರ, ನಾನು ರವೀಶ್ ಕುಮಾರ್.